ಕೊನೆ ಪ್ರವಚನ ಮುಂದುವರಿಯುತ್ತದೆ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಪಾದಂಗಳವರ ಚರಣ ಸನ್ನಿಧಾನಕ್ಕೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಮುಂದೆ ಕೃಷ್ಣನ ಕಥೆಗೆ ಪ್ರವೇಶ ಮಾಡೋಣ. ಕೃಷ್ಣ ಗೋಕುಲಕ್ಕೆ ಬಂದ. ಅಲ್ಲಿ ಪ್ರಶ್ನೆ ಬಂದಿತ್ತು, ಕೃಷ್ಣ ಮಥುರೆಯಲ್ಲೇ ಇದ್ದುಕೊಂಡು ತಾನು ಕಂಸನನ್ನ ಅಲ್ಲೇ ಸಂಹಾರ ಮಾಡಿ ತಂದೆ ತಾಯಿಗಳ ಬಂಧನವನ್ನ ಪರಿಹಾರ ಮಾಡಬಹುದಿತ್ತಲ್ಲ, ಯಾಕೆ ಭಗವಂತ ನಂದಗೋಕುಲಕ್ಕೆ ಬಂದು ತುಂಬಾ ಕಾಲದ ನಂತರ, ಅಂದರೆ ತಂದೆ ತಾಯಿಗಳಿಗೆ ತುಂಬಾ ತೊಂದರೆ ಬಂದರ ನಂತರ ಹೋಗಿ ಅದು ಪರಿಹಾರ ಮಾಡಿದ್ದು ಯಾಕೆ ಎಂಬ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಡುತ್ತಾರೆ ಭಗವಂತ. ನಿರ್ಲಿಪ್ತ ಅಂದರೆ ಅವನಿಗೆ ತನ್ನವರು ಬೇರೆಯವರು ಅಂತ ಈ ಭಾವನೆ ಎಂದೂ ಇಲ್ಲ. ಯಾರ್ಯಾರ ಕರ್ಮಾನುಸಾರ ಯಾರ್ಯಾರಿಗೆ ಏನೇನು ಫಲ ಕೊಡಬೇಕೋ ಆ ಫಲವನ್ನ ಕೊಡಲಿಕ್ಕಾಗಿಯೇ ಭಗವಂತ ಈ ಸೃಷ್ಟಿಯನ್ನ ಮಾಡಿದರು. ಆದ್ದರಿಂದ ತಾನು ಅಲ್ಲೇ ಇದ್ದುಕೊಂಡು ದೇವಕಿ ದೇವಿಯ ಮಗನಾಗಿ ಮಗನಂತೆ ಬಂದ, ಅಲ್ಲೇ ಇದ್ದುಕೊಂಡು ಸಂಹಾರ ಮಾಡಬಹುದಿತ್ತಲ್ಲ ಅಂದರೆ ಅಲ್ಲೇ ಇದ್ದು ಸಂಹಾರ ಮಾಡಿದ್ದಿದ್ರೆ ಆ ಕಂಸನ ಎಲ್ಲಾ ಗುಂಪು ಸಂಹಾರ ಆಗ್ತಾ ಇದ್ದಿಲ್ಲ. ಇನ್ನೊಂದು, ಭಗವಂತನ ಪರಿಚಯ ಜಗತ್ತಿಗೆ ಅಪರೂಪವಾಗಿ ಆಗ್ತಾ ಇದ್ದಿಲ್ಲ. ತಾನು ಗೋಕುಲಕ್ಕೆ ಬಂದ, ತನ್ನ ಅನೇಕ ಲೀಲೆಗಳಿಂದ ಗೋಪರನ್ನ ಅಥವಾ ಗೋಪರನ್ನ ಬಾಲಕರನ್ನ ನೆಪ ಮಾಡಿಕೊಂಡು ತನ್ನ ವಿಶೇಷ ಮಹಿಮೆಯನ್ನ ತೋರಿದ. ದೇವರ ದೃಷ್ಟಿ ಹೇಗಿತ್ತು ಅಂದರೆ, ಹೇಗೆ ಪ್ರವಚನ ಮಾಡುವವರಿಗೆ ಮಧ್ಯೆ ಇರುವ ಇದೇನು ಸಾಧನ ಮೈಕ್ ಇರುತ್ತೆ ಇದರ ಮೇಲೆ ದೃಷ್ಟಿ ಇರಲ್ಲ, ಕೇಳುವಂತವರ ಮೇಲೆ ದೃಷ್ಟಿ ಇರುತ್ತೋ, ಹಾಗೆ ಕೃಷ್ಣ ಆ ಎಲ್ಲಾ ದೇವತೆಗಳನ್ನ ಕಳಿಸಿದ್ದ, ನೀವೆಲ್ಲ ಬನ್ನಿ ದುಷ್ಟ ಸಂಹಾರ ಆಗಬೇಕು, ಎರಡನೆಯದು ಎಲ್ಲರಿಗೂ ಒಬ್ಬ ರಕ್ಷಕನಿದ್ದಾನೆ ಎಂಬ ಪರಿಚಯ ಆಗಬೇಕು, ಅದಕ್ಕಾಗಿ ಕೃಷ್ಣ ಬಂದದ್ದು. ಅದಕ್ಕೆ ಈ ಮೈಕಿನಂತೆ ಸಾಧನ ಮಾಡಿಕೊಂಡದ್ದು ಯಾರನ್ನ ಅಂದರೆ ದೇವಕಿ ವಸುದೇವರನ್ನ ಮತ್ತು ನಂದಗೋಪ ಯಶೋಧಾದೇವಿ ಎಲ್ಲರನ್ನ ಮಾಡಿಕೊಂಡ, ಎಲ್ಲವರೂ ಕೂಡ ಕೃಷ್ಣನಿಗೆ ಬೇಕಾದವರೇ ಅಂದರೆ ದೇವತೆಗಳೇ. ಆದ್ದರಿಂದ ತನ್ನವರನ್ನೆಲ್ಲ ನೆಪವಾಗಿಟ್ಟುಕೊಂಡು ಆ ನೆಪ ಮಾಡುವುದರಲ್ಲೂ ಕೂಡ ಅವರವರ ಕರ್ಮವನ್ನ ನೆಪ ಮಾಡಿ ಅವರವರ ಪ್ರಾರಬ್ಧ ಕರ್ಮವನ್ನ ಕಳೆಯುವುದೊಂದು ತಾತ್ಪರ್ಯ. ಎರಡನೆಯದು, ತನ್ನ ಮಹಿಮೆಯನ್ನ ತೋರತ ಇಡೀ ಜಗತ್ತು ತನ್ನ ಮಹಿಮೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೋಬೇಕೆಂಬ ದೃಷ್ಟಿಯಿಂದ ಸ್ವಾಮಿ ಗೋಕುಲಕ್ಕೆ ಹೊರಟಿದ್ದ. ಗೋಕುಲದಲ್ಲಿ ತುಂಬಾ ಉತ್ಸವ ಆಗ್ತಾ ಇದೆ, ವಿಶೇಷವಾಗಿ ಎಲ್ಲ ಗೋಪರಿಗೆ ರಾಜ ನಂದಗೋಪ ತುಂಬಾ ಬೇಕಾದವ, ಅಂಥವನ ಮನೆಯಲ್ಲಿ ಪುತ್ರೋತ್ಸವ ಆದರೆ ಎಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಆದಂತೇನೆ ತಿಳ್ಕೊಂಡು ತುಂಬಾ ಉತ್ಸವ ಮಾಡುತ್ತಾ ಇದ್ದಾರೆ. ಕೃಷ್ಣನಂತೂ ಹೆಸರಿಗೆ ತಕ್ಕಂತೆ ಎಲ್ಲರನ್ನ ಸೆಳೆಯುತ್ತಾ ಇದ್ದಾನೆ, ಮನಸ್ಸನ್ನ ಸೆಳೆದು ಬಿಡುತ್ತಾ ಇದ್ದಾನೆ. ಯಾರು ಅವನ ರೂಪವನ್ನ ನೋಡಿದವರು ಕಣ್ಣು ಹಿಂತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವನ ಸೌಂದರ್ಯ ಅಂತಹದ್ದಾಗಿದೆ, ಚಿಕ್ಕ ಮಗುವೆ ಎಲ್ಲರನ್ನ ಸೆಳೆದು ಹಾಕ್ತಾ ಇದ್ದಾನೆ. ಅದಕ್ಕೆ ಆ ದೇವರಿಗೆ ಹೆಸರೇನು ಗೊತ್ತು? ಮನೋಹರ ಅಂತ. ಮನೋಹರ ಅಂದ್ರೆ ಶಬ್ದವೇ ಹೇಳುತ್ತೆ, ಮನಸ್ಸನ್ನ ಹರಣ ಮಾಡುವವ. ಅದಕ್ಕೆ ಜ್ಞಾನಿಗಳು ಪ್ರಾರ್ಥನೆ ಮಾಡುತ್ತಾರೆ, ಸ್ವಾಮಿ ನನ್ನ ಮನಸ್ಸಂತೂ ನಿನ್ನ ಬಿಟ್ಟು ಬೇರೆ ಕಡೆ ಹಾರತಾ ಇದೆ, ಅದು ಸತ್ಯ. ನನ್ನ ಪಾಪ ತುಂಬಿದೆ, ಆದ ಕಾರಣ ಆ ಪಾಪಕ್ಕೆ ತಕ್ಕಂತೆ ನನ್ನ ಮನಸ್ಸು ಬೇರೆ ಕಡೆ ಹಾರತಾ ಇದೆ, ನಿನಗಂತೂ ಯಾವ ಅಡ್ಡಿ ಇಲ್ಲಲ್ಲ, ನೀನು ಮನೋಹರನಲ್ಲ, ಅದರಿಂದ ನನ್ನ ಮನಸ್ಸು ಬೇರೆ ಕಡೆ ಹೋದರೂ ಕೂಡ ನನ್ನ ಮನಸ್ಸು ನಿನ್ನ ಕಡೆಯೇ ಸೆಳೆದು ಬಿಡಯ್ಯ, ಅದಕ್ಕೆ ನಿನ್ನ ಕೃಷ್ಣ ಅಂತ ಕರೆದದ್ದು ಅಂತ ಹೇಳ್ತಾ. ಅದರಿಂದ ಕೃಷ್ಣ ಎಲ್ಲರನ್ನೂ ಸೆಳೆಯುತ್ತಾ ಇದ್ದ. ಅವರ ಮನಸ್ಸಿನಲ್ಲಿರುವ ಪಾಪ ಅವರು ಮೊದಲು ಕೃಷ್ಣನ ನೋಡುತ್ತಾ ಇದ್ರು. ಆ ದೇವರ ಮಂಗಲಕರವಾದ ರೂಪವನ್ನು ನೋಡೋದರಿಂದಲೇ ಅವರ ಪಾಪಗಳು ಸೆಳೆಯುತ್ತಾ ಇದ್ದ. ಆ ಸೆಳೆದ ಮೇಲೆ ಮನಸ್ಸು ಶುದ್ಧ ಆಗ್ತಾ ಇತ್ತು. ಮನಸ್ಸು ಶುದ್ಧ ಆದ ಕೂಡಲೇ ಅವರ ಮನಸ್ಸನ್ನು ಸೆಳೆಯುತ್ತಾ ಇದ್ದ. ಮನಸ್ಸು ಸೆಳೆದ ಕೂಡಲೇ ಅವರು ದೇವರಲ್ಲೇ ಮನಸ್ಸಿಡಬೇಕಾಗುತ್ತಲ್ಲ, ಅಂತಹ ಕಾಲಕ್ಕೆ ಅವರ ಜನ್ಮ ಜನ್ಮಾಂತರದ ಪಾಪವನ್ನು ಕತ್ತರಿಸಿ ಹಾಕಿ ಅವರನ್ನ ತನ್ನ ಹತ್ತಿರೇ ಸೆಳೆಯುತ್ತಾ ಇದ್ದ. ಮೊದಲು ಅವರ ನೋಟ ಸೆಳೆದ, ನಂತರ ಅವರ ಪಾಪ ಸೆಳೆದ, ನಂತರ ಮನಸ್ಸನ್ನು ಸೆಳೆದ, ಮನಸ್ಸಿನ ಮೂಲಕ ಅವರನ್ನೇ ಸೆಳೆದ, ಅವರನ್ನೇ ಸೆಳೆಯುವುದರ ಮೂಲಕ ಅವರ ಸಂಸಾರವನ್ನು ಸೆಳೆದು ಹಾಕಿದ. ಆದ್ದರಿಂದ ಇವನನ್ನ ಕೃಷ್ಣ ಅಂತ ಕರೀತಾ ಇದ್ದಾರೆ. ಅಂತಹ ಸ್ವಾಮಿ ಸುಂದರವಾಗಿ ಎಲ್ಲರಿಗೂ ದರ್ಶನ ಕೊಡ್ತಾ ಇದ್ದ. ಆದರೆ ಎಲ್ಲರಿಗೂ ಎಲ್ಲರೂ ಚೆನ್ನಾಗಿ ಕಾಣುವುದಿಲ್ಲ. ಒಬ್ಬರು ಬಂದರು, ಯಾರು? ಕೃಷ್ಣನನ್ನೇ ಕೊಲ್ಲಲಿಕ್ಕೆ ಬಂದಂತಹ ವ್ಯಕ್ತಿ. ಭೂತ ನ ಪವಿತ್ರಳು ಅಲ್ಲ ಬಂದ್ರು. ಅವಳದ್ಯಪಿ ಮಹಾಭೀಕರ ರೂಪವೇ ಭೀಕರ, ಆದರೆ ಸುಂದರವಾದ ರೂಪವನ್ನು ತೊಟ್ಟು ಬರ್ತಾ ಇದ್ದಾಳೆ, ಮಾಯೆಯನ್ನ ಚೆಲ್ಲುತ್ತಾ ಇದ್ದಾಳೆ. ಇಲ್ಲದಿದ್ದರೆ ಎಲ್ಲರ ಮನೆಯಲ್ಲೂ ಕೂಡ ಮಕ್ಕಳಾಗಿರ್ತಾರೆ, ಮಕ್ಕಳನ್ನ ತೊಟ್ಟಿನಲ್ಲಿ ಹಾಕಿ ತೊಕ್ತಾನೆ ಇರ್ತಾರೆ. ಹೊರಗಿನವರು ಯಾರಾದರೂ ಬಂದರೆ ಸುಮ್ಮನೆ ಇರ್ತೀರಾ? ಚಿರಾಟ ಶುರು ಆಗುದಿಲ್ವ? ಯಾರೋ ಯಾರೋ ನೋಡಿ ಯಾರೋ ಬಂದ್ರು ಅಂತ ಶುರು ಆಗುತ್ತೆ. ಯಾರಾದ್ರೂ ಬಂದು ಕೊಡಲೆ ಹೌದು. ಅಂತಹದ್ದು ಆಕೆ ಬರ್ತಾ ಇದ್ರೆ ಯಾರೂ ಮಾತಾಡಲಿಲ್ಲ, ಹಾಗೇ ಗೊಂಬೆಗಳಂತೆ ನೋಡ್ತಾನೇ ಇದ್ದಾರೆ. ಆ ಬಂದ್ಲು ಬಂದದ್ದೇ ಶಿಶುವನ್ನ ಹೊತ್ತುಕೊಂಡ್ಲು, ಹೊತ್ತುಕೊಂಡು ಹಾಲು ಕೊಡಲಿಕ್ಕೆ ಕರ್ಕೊಂಡು ಹೋದ್ಲು. ನೋಡ್ತಾನೇ ಇದ್ದಾರೆ. ತಾಯಿ ಬಿಟ್ಟು ಬೇರೆ ಯಾರಾದ್ರೂ ಹಾಲು ಕೊಡ್ಲಿಕ್ಕೆ ಬರ್ತಾರ ನಿಮ್ಮ ಮನೆಗಳಲ್ಲಿ? ಬಂದ್ರೆ ಸುಮ್ಮನೆ ಇರ್ತೀರಾ? ಕೋಲ್ ತಗೊಂಡು ಹೋಗಲ್ವೋ? ಅಂತಹದ್ದು ಆಕೆ ಕೃಷ್ಣನಿಗೆ ಹಾಲು ಕೊಡ್ಲಿಕ್ಕೆ ಹೋದರೆ ಸುಮ್ಮನೆ ಇದ್ದಾರೆ. ಯಾಕೆ ಅಂದ್ರೆ ತಲೆಯನ್ನ ಕೆಡಿಸಿದ್ದು ಅವಳ ಮಾಯೆ. ಸರಿ, ಕೃಷ್ಣನಿಗೆ ಹಾಲು ಕೊಡ್ಲಿಕ್ಕೆ ಬಂದಾಗ ಕೃಷ್ಣ ನೋಡಿದ, ಒಳಗೆ ಇನ್ನೊಬ್ಬರಿದ್ದಾರೆ. ಯಾರು? ಊರ್ವಶಿ. ಊರ್ವಶಿ ಇದ್ದಾಳೆ, ಇನ್ನೊಬ್ಬಳು ದೈತ್ಯಳು, ಅವಳು ಇದ್ದಾಳೆ. ನೋಡುತ್ತಾನೆ ಭಕ್ತರಾದವರು ಈ ಇನ್ನೊಬ್ಬರ ಸಂಪರ್ಕದಿಂದ ತಲೆ ಕೆಟ್ಟಾಗ, ಅವರಿಗೆ ತನ್ನಲ್ಲೇ ದೃಷ್ಟಿ ಇದ್ದಾಗ, ಅಂಥವರಿಂದ ಏನಾದರೂ ಬಂದರೆ ಅದನ್ನೇ ವಿಶೇಷವಾಗಿ ಸ್ವೀಕಾರ ಮಾಡಿ ಅವನು ಉದ್ಧಾರ ಮಾಡುತ್ತಾನೆ. ಇಲ್ಲಿ ಊರ್ವಶಿಗೆ ಪೂತನ, ಆ ಒಳಗೆ ಊರ್ವಶಿ, ದೇವರಿಗೆ ಕೊಡಲಿಕ್ಕೆ ಅವಳ ಹತ್ರ ಏನೂ ಇದ್ದಿಲ್ಲ, ಹಾಲು ಮಾತ್ರ ಇತ್ತು. ಹಾಲನ್ನೇ ಕೊಡಲಿಕ್ಕೆ ಬಂದ್ಲು, ಒಳಗಿದ್ದ ದುಷ್ಟಡೇನು ಮಾಡಿದ್ಲು, ಆ ಹಾಲಿಗೆ ವಿಷ ಬೆರೆಸ್ತಾ ಇದ್ದಾಳೆ. ವಿಷ ಬೆರೆಸಿದ ಹಾಲನ್ನೇ ಕೊಟ್ಟದ್ದು ಕೃಷ್ಣನಿಗೆ. ಕೃಷ್ಣ ಹಾಲನ್ನ ಹೇರಿದ. ಅದಕ್ಕೆ ಹೇಳುತ್ತಾರೆ, ನನಗೇನು ಕೊಟ್ಟರು ಕೂಡ ಪೂರ್ಣವಾಗಿ ಕೊಡಿ. ಅದಕ್ಕೆ ನೈವೇದ್ಯ ಕಾಲಕ್ಕೆ ಹೇಳ್ತಾರೆ, ಪಾತ್ರ ಪೂರ್ಣ ಘೃತಂಚತೆಯಸ್ತು. ದೇವರಿಗೇನು ಕೊಟ್ಟರು ಪೂರ್ಣ ಅಂತೆ. ಪೂರ್ಣವಾಗಿ ಸ್ವೀಕಾರ ಮಾಡುತ್ತಾನೆ. ಚೂರು ಚೂರು ಉಳಿಸಿ ಚೂರು ತಿಂದು ಆ ಥರ ಮಾಡುವನಲ್ಲ ಭಗವಂತ. ಆ ಥರ ತಾನು ಪೂರ್ಣ ಹಾಲನ್ನೆಲ್ಲ ಸ್ವೀಕಾರ ಮಾಡಿದ. ತೋರಿದ, ನಿಮ್ಮ ಪಾಲಿಗೆ ವಿಷ, ನನಗೆ ವಿಷ ಅಲ್ಲ. ಯಾಕೆ? ಸಂಸಾರ ನಿಮ್ಮ ಪಾಲಿಗೆ ವಿಷ, ನನಗಲ್ಲ. ನಾನು ಸಂಸಾರದೊಳಗೇ ಇರ್ತೇನೆ, ವಿಷದೊಳಗೇ ನಾನಿರ್ತೇನೆ. ನನಗೆ ವಿಷ ಏನೂ ಮಾಡಲ್ಲ ಅಂತ ಜಗತ್ತಿಗೆ ತೋರಿಕೊಡ್ಲಿಕ್ಕೆ ತುಂಬಾ ಜನಕ್ಕೆ ಪ್ರಶ್ನೆ. ಈ ದೇಹದಲ್ಲಿ ದೇವರು ಇರ್ತಾರೆ, ಜೀವನು ಇರ್ತಾನೆ. ದೇವರಿಗೆ ಏನಾಗಲ್ಲ, ಜೀವನಿಗೆ ಮಾತ್ರ ಯಾಕೆ ತೊಂದರೆ? ಅದಕ್ಕೆ ಉತ್ತರ ಕೊಡತಾ ಇದ್ದಾನೆ, ನನಗೇನು ಆಗಲ್ಲ. ಯಾಕೆ? ವಿಷದೊಳಗೂ ಬೆರೆತವ ನಾನೇ, ಸಂಸಾರದೊಳಗೂ ಬೆರೆತವ ನಾನೇ. ಅದನ್ನ ಜೀರ್ಣ ಮಾಡಿಕೊಳ್ಳಿಕ್ಕೆ ತಾಕತ್ತಿಲ್ಲದವರು ನೀವು ಮಾತ್ರ. ಹೌದು ತಾನೆ? ಆದ್ದರಿಂದ ತಾನ ಹಾಲನ್ನ ಹೀರಿದ. ರಾಜರು ಹೇಳುತ್ತಾರೆ, ದೇವ ಕೊಂದದ್ದಲ್ಲ, ಹಾಲನ್ನ ಪಾಪ ಕೊಟ್ಲಲ್ಲ ಅಂತ ಭರದಿಂದ ಹೀರಿದ್ದಕ್ಕೆ ಪ್ರಾಣವೂ ವೇಗದಿಂದ ಹೊರಬಂತಷ್ಟೇ, ಕೃಷ್ಣ ಕೊಂದಿಲ್ಲ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ
ಕುಕ್ಕೆ ಸುಬ್ರಹ್ಮಣ್ಯ ಮಠದ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಆಗಮಿಸ್ತಾ ಇದ್ದಾರೆ. ಇಡೀ ಒಂದು ಕಾರ್ಯಕ್ರಮ ಅತ್ಯಂತ ವ್ಯವಸ್ಥಿತವಾಗಿ ಭಂಡಾರಕೆರೆ ಮಠದ ಶ್ರೀಗಳು ಅದನ್ನು ಕೊಂಡೊಯ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಬಹಳ ಪ್ರೀತಿಯಿಂದ ಸಾಗರಕ್ಕೆ ಆಗಮಿಸಿರುವಂತಹ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ.
ಸುಬ್ರಹ್ಮಣ್ಯ ಮಠಾಧೀಶರಾದಂತಹ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಚರಣ ಕಮಲಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಭಾಗವತ ಪ್ರವಚನವನ್ನ ಮುಂದುವರೆಸಬೇಕು ಅಂತ ಆಚಾರ್ಯರು ಕೇಳಿಕೊಳ್ಳುತ್ತೇನೆ.
ಕೃಷ್ಣ ಪೂತನೆಯ ಸಂಹಾರ ಮಾಡಿದ, ಒಳಗಿರುವಂತಹ ಸುಜೀವಿಗೆ ಉತ್ತಮ ಗತಿಯನ್ನು ಕೊಟ್ಟ, ದುಷ್ಟನಾದಂಥ ಒಳಗಿರುವ ದೈತ್ಯಳಿಗೆ ಅಂಧಂತಮಸ್ಸನ್ನೇ ಕೊಟ್ಟ. ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ ಇದರಿಂದ ಒಳ್ಳೆ ಪಾಠವನ್ನ ಜಗತ್ತಿಗೆ ಹೇಳಿಕೊಡ್ತಾ ಇದ್ದಾನೆ. ಏನದು ಅಂದರೆ, ಇಲ್ಲಿ ಯಾರ್ಯಾರು ಕೃಷ್ಣನಿಂದ ಹತರಾಗಿದ್ದಾರೆ ಭಾಗವತದಲ್ಲಿ ಭಾರತದಲ್ಲಿ ಯಾರ್ಯಾರೆಲ್ಲ ಹತರಾಗಿದ್ದಾರೆ ದೈತ್ಯರು, ಅವರೆಲ್ಲೋ ಇಲ್ಲ, ಅವರೆಲ್ಲರೂ ಕೂಡ ನಮ್ಮ ದೇಹದಲ್ಲೇ ಈಗಲೂ ತುಂಬಿದ್ದಾರೆ. ಅವರಿಗೆ ದೇಹದಿಂದ ಬಿಡುಗಡೆ ಆಗಿತ್ತಷ್ಟೇ, ಆದರೆ ಆ ದೈತ್ಯರೆಲ್ಲರೂ ಕೂಡ ತತ್ವಾಭಿಮಾನಿಗಳಾಗಿ ನಮ್ಮ ಶರೀರದಲ್ಲೇ ತುಂಬಿದ್ದಾರೆ. ಆಗ ಅವರ ಕಾಟ ಜಾಸ್ತಿ ಆಗಿತ್ತು, ಅವರನ್ನ ಕೃಷ್ಣ ಸಂಹಾರ ಮಾಡಿದ. ಸಂಹಾರ ಅಂದ್ರೆ ಜೀವನಿಗೆ ಸಾವಿಲ್ಲ, ಜೀವಕ್ಕೆ ಸಾವಿಲ್ಲ, ಆದ್ದರಿಂದ ಅವರ ದೇಹದಿಂದ ಬಿಡುಗಡೆ ಮಾಡಿದ. ಆದರೆ ಅವರೆಲ್ಲರೂ ಕೂಡ ಈಗ ನಮ್ಮ ಶರೀರದಲ್ಲೇ ನಿಂತಿದ್ದಾರೆ ತತ್ವಾಭಿಮಾನಿ ಅಸುರರೆಲ್ಲರೂ. ಅವರ ಸಂಹಾರ ಆಗಬೇಕಾದ್ರೆ ಏನು ಮಾಡಬೇಕು ಅಂದಕ್ಕೆ ಭಾಗವತ ಉತ್ತರ ಕೊಡ್ತಾ ಇದೆ. ಆ ದೈತ್ಯರನ್ನೇ ಯಾವ ರೂಪದಿಂದ ಭಗವಂತ ಸಂಹಾರ ಮಾಡಿರ್ತಾನೆ ಆ ರೂಪವನ್ನು, ಅವರನ್ನ ಕೊಂದಂತ ಭಗವತ್ ರೂಪವನ್ನು ನಾವು ಚಿಂತನೆ ಮಾಡಿದರೆ ಆ ಭಗವಂತ, ನಾವು ಚೆನ್ನಾಗಿ ಆ ಭಗವಂತನ ಕಥೆಯನ್ನು ಕೇಳಿದರೆ, ಮನನ ಮಾಡಿದರೆ ಆ ರೂಪದಲ್ಲಿ ಭಗವಂತ ನಮ್ಮಲ್ಲಿ ವಿಶೇಷವಾಗಿ ಪ್ರಕಟನಾಗಿ ಆ ಒಳಗಿರತಕ್ಕಂತಹ ದೈತ್ಯರ ಸಂಹಾರ ಮಾಡುತ್ತಾನೆ ಅಂತ ವಾಜರಾಜರು ತುಂಬಾ ಸುಂದರವಾಗಿ ತಿಳಿಸಿಕೊಡುತ್ತಾರೆ. ಅದರಿಂದ ಈ ಕಥೆಗಳನ್ನು ನಾವು ಕೇಳೋದು, ಇಲ್ಲದಿದ್ದರೆ ಕೃಷ್ಣ ಯಾವಾಗ್ಲೋ ಯಾರನ್ನೋ ಕೊಂದ, ಅದು ಮುಗಿದ ಕಥೆ, ಅದನ್ನ ಯಾಕೆ ಮತ್ತೂ ನಾವು ಕೇಳಬೇಕು ಅಂತ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಆ ದೈತ್ಯರೇ ನಮ್ಮೊಳಗೆ ತತ್ವಾಭಿಮಾನಿಗಳಾಗಿ ಬಂದಿದ್ದಾರೆ, ಅವರ ಸಂಹಾರ ಆಗಬೇಕಾದರೆ ಭಗವಂತ ಅವ ಒಬ್ಬೊಬ್ಬರನ್ನ ಹೇಗೆ ಸಂಹಾರ ಮಾಡಿ ತಿಳ್ಕೋಬೇಕು. ಸರಿ, ನಂತರ ಕೃಷ್ಣನನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಉತ್ಸವಕ್ಕೆ. ಯಮುನಾ ತಟದಲ್ಲಿ ದೊಡ್ಡ ಉತ್ಸವ ಆಗ್ತಾ ಇದೆ, ಎಲ್ಲರೂ ಕೂಡ ಸ್ನಾನಾದಿ ಕರ್ಮಗಳು ಪೂಜಾದಿ ಕರ್ಮಗಳು ಮಾಡುತ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಎಲ್ಲ ಬಂಡಿಗಳಲ್ಲಿ ಹಾಲು ಮೊಸರು ಮೊದಲಾದವನ್ನೆಲ್ಲ ತಗೊಂಡು ಹೋಗಿದ್ದಾರೆ. ಕೃಷ್ಣನನ್ನ ಒಂದು ಕಡೆ ಮಲಗಿಸಿ ತಮ್ಮ ಪೂಜಾದಿ ಕಾರ್ಯಗಳನ್ನು ಮಾಡಬೇಕು ಅಂತ ಎಲ್ಲರಿಗೂ ಅಪೇಕ್ಷೆ. ಅದರಲ್ಲಿ ಯಶೋಧಾದೇವಿ ನೋಡುತ್ತಾಳೆ ಕೃಷ್ಣನನ್ನು ಎಲ್ಲಿ ಮಲಗಿಸಬೇಕು, ಬಂಡಿಯ ಮೇಲೆ ಮಲಗಿಸೋಣವಾ? ಬಂಡಿಯ ಮೇಲೆ ಹಾಲು ಮೊಸರು ಎಲ್ಲ ಗಡಿಗೆಗಳಿವೆ, ಅವುಗಳನ್ನ ಕಳೆದಿಟ್ರೆ ಯಾರಾದರೂ ಕಳೆದು ಹಾಕಿದರೆ ಅದು ಒಡೆದು ಹೋದರೆ ಎಲ್ಲ ಪದಾರ್ಥ ಚೆಲ್ಲ ಪಿಲ್ಲಿ ಆಗುತ್ತೆ, ಯಾರಿಗೂ ಏನಿಲ್ಲದೇ ಆಗುತ್ತೆ. ಅದಕ್ಕೆ ನೋಡಿದ್ರು ಕೃಷ್ಣನನ್ನ ಮೇಲಕ್ಕೆ ಇಟ್ಟು ಆ ಪದಾರ್ಥ ಕಳಗಿಡೋದು ಬೇಡ, ಪದಾರ್ಥ ಮೇಲಕ್ಕೆ ಇರಲಿ, ಕೃಷ್ಣನನ್ನೇ ಕಳೆದು ಹಾಕಿದ್ರಾಯಿತು. ಎಲ್ಲಿ ಬಂಡಿಯ ಕಳಗೆ ಹುಲ್ಲನ್ನು ಹಾಸಿ ಅಲ್ಲಿ ಕೃಷ್ಣನನ್ನ ಇಟ್ಟದ್ದಾಯಿತು. ಕೃಷ್ಣ ನೋಡುತ್ತಾ ಆಯಿದ್ದಾನೆ, ಅಲ್ಲ ನನಗಿಂತ ಪದಾರ್ಥ ಜಾಸ್ತಿ ಆಯಿತಲ್ಲ, ಇವರಿಗೆ ಪದಾರ್ಥ ಜಾಸ್ತಿ ಆಯಿತು. ಅಲ್ಲಿ ಒಬ್ಬ ಬಂದಿದ್ದ, ಯಾರು ಶಕಟಾಸುರ. ಶಕಟಾಸುರ ಅಂದ್ರೆ ಯಾರೋ ಅಲ್ಲ, ಅವ ನಮ್ಮಲ್ಲಿದ್ದಾನೆ ಇವಾಗ. ಯಾರದು ಶಕಟಾಸುರ ಅಂದ್ರೆ ದೇವರಿಗಿಂತ ಪದಾರ್ಥದ ಮೇಲೆ ನಮಗೆ ವ್ಯಾಮೋಹ ಬರುವಂತೆ ಮಾಡ್ತಾ ಇರ್ತಾನೆ, ಅವನೇ ಶಕಟಾಸುರ. ನಮ್ಮೊಡಗೆ ಇದ್ದಾನೆ, ಬೇಕಾದ್ರೆ ಅದು ಅನುಭವಕ್ಕೆ ಬರ್ಲಿಲ್ವಾ, ನೆನಪು ತಂದ್ಕೊಡ್ತೇನೆ, ಅನುಭವಕ್ಕಿದ್ದೇ ಇರುತ್ತೆ. ಏನದು, ಪ್ರಾಯಶಃ ಮಾರ್ಕೆಟ್ಗೆ ಹೋಗ್ತೀರಾ, ಒಂದು ನಾಳೆ ದೇವರಿಗೆ ನೈವೇದ್ಯ ಮಾಡಬೇಕು ಅಂತ ಹತ್ತು ಬಗೆ ಹಣ್ಣು ನಾನಾ ಎಲ್ಲ ತರ್ತೀರಾ, ಎರಡು ಡಜನ್ ಬಾಳೆಹಣ್ಣು ಎಲ್ಲ ಹತ್ತತ್ತು ತರ್ತೀರಾ, ದೇವರ ನೈವೇದ್ಯಕ್ಕಿಡಬೇಕು ಅಂತ ಸಂಕಲ್ಪ ಮಾಡಿ ತಟ್ಟೆಯಲ್ಲಿ ಇಡುವಾಗ ಶಕಟ ಆಸರ ಒಳಗೆ ಬರ್ತಾನೆ, ಅಯ್ಯೋ ಎರಡು ಡಜನ್ ಯಾಕೆ, ಒಂದು ಡಜನ್ ಇಟ್ಟರೆ ಸಾಕಲ್ವಾ, ಒಂದು ಡಜನ್ ಇನ್ನ ನಾಳದ್ದಿಗೆ ಬರುತ್ತಲ್ಲ. ಅಂದ್ರೆ ದೇವರಕ್ಕಿಂತ ಪದಾರ್ಥದ ಮೇಲೆ ವ್ಯಾಮೋಹ, ಅದು ಇನ್ನ ಬುಟ್ಟೆಯಲ್ಲೇ ಇರುತ್ತೆ. ಅವಾಗ ಸಂಕಲ್ಪ ಹೀಗೆ, ತಟ್ಟೆಗೆ ಬರುವಾಗ ಎರಡು ಡಜನ್ ಬಾಳೆಹಣ್ಣು ಎರಡು ಹಣ್ಣಾಗಿರುತ್ತೆ, ಯಾಕೆ ಆ ಎರಡು ಡಜನ್ ಬಾಳೆಹಣ್ಣು ಎರಡು ವಾರ ಬರುತ್ತಲ್ಲ ಫ್ರಿಜ್ ಅಲ್ಲಿಟ್ರೆ ಅಂತ ಹೇಳಿ ಅದೂ ಬಂದು ಬಿಡುತ್ತೆ. ಹೌದಾನೆ, ಆ ಶಕಟಾಸುರನ ಸಂಹಾರ ಮಾಡುತ್ತಾ ಇದ್ದಾನೆ ಭಗವಂತ. ತನ್ನ ಚಿಕ್ಕದಾದ ಪಾದದಿಂದ ಆ ಬಂಡಿಯನ್ನ ಹೊಡೆದ, ಪದಾರ್ಥಗಳು ಚೆಲ್ಲಾಪಿಲ್ಲಿ, ಬಂಡಿಯೂ ತಿರುಗಿ ಬಿತ್ತು. ಈ ಎತ್ತಿನ ಗಾಡಿ ಅಂತ, ಎತ್ತಿನ ಬಂಡಿ ಅಂತ ನೋಡಿರ್ತೀರಾ, ಅದು ಹೇಗಿರುತ್ತೆ, ತುಂಬಾ ಭಾರ, ಒಂದು ನಾಲ್ಕೈದು ಜನ ಅದನ್ನು ತೆಗೆದು ಹಾಕಬೇಕಾಗುತ್ತೆ ಅಂತ ಅದು ತಾನಾಗಿ ತಿರುಗಿ ಬಿತ್ತು, ಮುರಿದಿದೆ. ನೋಡ್ತಾ ಇದ್ದಾರೆ ಆಶ್ಚರ್ಯ, ಪಕ್ಕದಲ್ಲಿ ಹುಡುಗರಿದ್ದಾರೆ, ಕೇಳುತ್ತಾರೆ ಬಂದು ಇದು ಹೇಗೆ ಬಿತ್ತು ಅಂದಾಗ ಆ ಇಬ್ಬರು ಹುಡುಗರು ಹೇಳುತ್ತಾರೆ ಇದು ತಾನಾಗಿ ಬಿದ್ದದ್ದಲ್ಲ, ಇವನೇ ಹೊಡೆದಂತ ನಾವು ನೋಡಿದ್ವು ಅಂತಾರೆ. ಆದರೆ ಅವರಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ, ಇಷ್ಟು ಚಿಕ್ಕ ಹುಡುಗ ಚಿಕ್ಕ ಪಾದದಿಂದ ಹೊಡೆದರೆ ಬಂಡಿ ಬೀಳುತ್ತಾ, ಬೀಳಲ್ಲ. ಅಂದರೆ ಅವ ಮಾಡಿದ್ರು ಕೂಡ ನಂಬಲಿಕ್ಕೆ ಆಗ್ತಾ ಇಲ್ಲ. ಹೇಗೆ, ನಮ್ಮ ಸುತ್ತೂ ದೇವರಿದ್ದಾರೆ, ಒಳಗೂ ದೇವರಿದ್ದಾರೆ, ಹೊರಗೂ ದೇವರಿದ್ದಾರೆ ಅಂತ ಯಾರಾದರೂ ಇಲ್ಲಿ ಸ್ಟೇಜ್ ಮೇಲೆ ಕೂತು ಇಷ್ಟು ಜನ ಉಪನ್ಯಾಸ ಕೊಟ್ಟರು ನಮಗೆ ನಂಬಲಿಕ್ಕಾಗಲ್ಲ. ಯಾಕೆ, ಏನೋ ಇದ್ದಾರಂತೆ ಅಂತ ಹೋಗ್ತೀವಷ್ಟೇ ಹೊರತು ಇದ್ದಾನೆ ಅಂತ ನಿಶ್ಚಯವಾಗಿ ನಮಗೆ ಬರಲ್ಲ. ಅದೇ ಹೇಳ್ತಾ ಇದ್ದಾರೆ ಭಗವಂತ, ಯೋಗ್ಯತೆ ಆದ ಮೇಲೆ ಪಕ್ವತ ಎರಡನ್ನು ಹಿಡಿದು ಜ್ಞಾನವನ್ನು ಪ್ರಕಟ ಮಾಡುತ್ತಾ ಬರುತ್ತಾನೆ. ಇದೇ ಯಶೋಧಾದೇವಿ, ಈ ದೈತ್ಯರೆಲ್ಲರನ್ನ ಕೊಲ್ಲುತ್ತಾ ಕೃಷ್ಣ ಇದ್ದಾಗ ಅದು ನೋಡುತ್ತಾ ಇದ್ದಾಳೆ, ತುಂಬಾ ಹೆದರುತ್ತಾ ಇದ್ದಾಳೆ, ಎಲ್ಲಿ ಕೃಷ್ಣನಿಗೆ ತೊಂದರೆ ಆಗುತ್ತೋ ಅಂತ ತುಂಬಾ ಮಂತ್ರ ಯಂತ್ರ ಎಲ್ಲ ಮಾಡಿಸ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಎಲ್ಲ ವಿಶೇಷವಾಗಿರತಕ್ಕಂತಹ ಜಪಗಳನ್ನ ಮಾಡಿಸ್ತಾ ಇದ್ದಾಳೆ. ಏನ್ ಹೇಳುತ್ತಾರೆ, ಗೋಪುಚ್ಛ ಭ್ರಮಣಾದಿವಿಹಿ ಅಂದ್ರೆ ಆಕಳ ಪುಚ್ಛದಿಂದ ಅವನಿಗೆ ದೃಷ್ಟಿಯನ್ನು ತೆಗೆಯೋದು. ಇನ್ನ ಹೇಳ್ತಾರೆ ಉಪ್ಪು ಬೇವು ನಿವಾಳಿಸಿ ಹಾಕೋದು ಎಲ್ಲಾ ಮಾಡಿಲ್ಲಂತೆ. ಏನೂ ಇಲ್ಲದ ದೇವರಿಗೆ ಎಲ್ಲಾ ಮಾಡಿದ್ದು, ಅದಕ್ಕೆ ದೇವ ಎಲ್ಲ ಮಾಡಿಸಿಕೊಂಡ. ಯಾಕೆ ಅಂದರೆ ನಿಮಗೆ ಬರುವ ತೊಂದರೆಗಳು ನನಗೆ ಹೀಗೆ ಮಾಡೋದರಿಂದ ಅವೆಲ್ಲ ಪರಿಹಾರ ಆಗುತ್ತೆ ಅಂತ ಎಲ್ಲ ಸ್ವೀಕಾರ ಮಾಡುತ್ತಾ ಇದ್ದಾನೆ ಭಗವಂತ. ಆದರೆ ಇಲ್ಲಿ ನೋಡಬೇಕಾಗಿದ್ದು ವಿಶೇಷ, ಜ್ಞಾನ ಅನ್ನೋದು ನಮ್ಮ ಕರ್ಮಾನುಸಾರ ಅವ ಕೊಟ್ಟರೆ ಬರುತ್ತೆ, ಇಲ್ಲದಿದ್ದರೆ ಇಲ್ಲ ಅಂಬುದಕ್ಕೆ ಪ್ರತ್ಯಕ್ಷ ದೃಷ್ಟಾಂತ ಯಶೋಧಾದೇವಿ. ಪಕ್ಕದಲ್ಲೇ ದೇವ ಇದ್ದಾನೆ, ಅವನನ್ನ ಮಗ ಅಂತ ನೋಡುತ್ತಾ ಇದ್ದಾಳಷ್ಟೇ ಹೊರತು ದೇವ ಅಂತ ನೋಡುವ ಎಚ್ಚರವೇ ಇಲ್ಲ ಆಕೆಗೆ. ಆದರೆ ಸ್ವಾಮಿಯ ಅನುಗ್ರಹವೇ ಆದರೆ ಇದೇ ಯಶೋಧಾದೇವಿ ಬಕುಲ ಮಾಲಿಕೆಯಾಗಿ ಬಂದು ಶ್ರೀನಿವಾಸನ ಪಕ್ಕದಲ್ಲೇ ಇದ್ದು ಹೇಳುತ್ತಾರೆ ಅನ್ನ ಪಾನ ಔಷಧ ದೇಶ ಶ್ರೀನಿವಾಸಂ ನಿರಾವಯಂ. ವಿಶೇಷವಾಗಿರತಕ್ಕಂಥ ಯಾವ ದೋಷವೇ ಇಲ್ಲದೆ ಇರುವಂತಹ ಶ್ರೀನಿವಾಸನನ್ನ ಸೇವಾ ಮಾಡಿದ್ಲು ಅಂತ ಹೇಳುತ್ತಾರೆ. ಆ ಸೇವಾ ಪ್ರಕಾರವನ್ನು ಹೇಳುತ್ತಾರೆ, ಎದುರಿಗಿರುವ ಶ್ರೀನಿವಾಸನನ್ನ ದೇವ ಅಂತಲೇನೆ ತಿಳಿಯುತ್ತಾ ಇದ್ಲು. ದೇವರಿಗೆ ಅನ್ನಾದಿಗಳನ್ನ ಮಾಡಿ ಹೊಟ್ಟೆ ತುಂಬ ಹಾಕ್ತಾ ಈ ದೇವನಿಗೆ ಹಸಿವೆ ಇಲ್ಲ ಅಂತಲೇನೆ ಹೊಟ್ಟೆ ತುಂಬ ಅನ್ನ ಹಾಕಿದ್ಲು. ಹಾಗೆ ಆತನಿಗೆ ಪೆಟ್ಟಿಲ್ಲದ ದೇವನಿಗೆ ಪೆಟ್ಟಂತೆ ತೋರತಾ ಇದೆ, ಇದು ಇವನ ನಾಟಕ ಅಂತ ತಿಳಿಯದೇ ಔಷಧ ಹಚ್ಚಿದ್ದು. ಇಂಥ ನಿಶ್ಚಯ ಜ್ಞಾನದಿಂದ ಸೇವಾ ಮಾಡಿದ ಬಕುಲ ಮಾಲೀಕ ಹಿಂದೆ ಈ ಯಶೋಧೆ ಆಗಿದ್ದಾಗ ಎಂಥ ಅವಸ್ಥೆ ಪಡ್ತಾ ಇದ್ದಾಳೆ, ಕೃಷ್ಣನಿಗೆ ಹಸಿವೆ ಆಗಿದೆ ಅಂತ ಹಾಲು ಕುಡಿಸ್ತಾ ಇದ್ದಾಳೆ, ಅವನಿಗೆ ಏನಾಗುತ್ತೋ ಅಂತ ಅವನ ಸುತ್ತು ಯಂತ್ರ ಮಂತ್ರ ಎಲ್ಲಾ ಮಾಡುತ್ತಾ ಇದ್ದಾಳೆ. ಅಲ್ಲಿ ನೋಡಿದಾಗ ಇಷ್ಟೇ ಭಾಗವತ ಹೇಳುತ್ತೆ, ಅವ ಕೊಟ್ಟರೆ ಉಂಟು ಜ್ಞಾನ, ಇಲ್ಲದಿದ್ದರೆ ಇಲ್ಲ ಅಂಬೋದಕ್ಕೆ ಸ್ಪಷ್ಟ ನಿದರ್ಶನ ಕೊಡುತ್ತಾ ಇದ್ದಾರೆ. ಅದರಿಂದ ಭಾಗವತ ನಮಗೆ ಹೇಳೋದೇನು, ನಾವು ಭಗವಂತನ ಶರಣಾಗತರಾದರೆ ಕಾಲಕ್ಕೆ ತಕ್ಕಂತೆ ಅವನೇ ನಮಗೆ ಸರಿಯಾದ ಜ್ಞಾನ ಗುರುಗಳ ಮೂಲಕ ಕೊಟ್ಟು ರಕ್ಷಣೆ ಮಾಡಿಯೇ ಮಾಡುತ್ತಾನೆ ಎಂಬ ತಾತ್ಪರ್ಯವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಸರಿ, ತದನಂತರ ಕೃಷ್ಣನಿಗೆ ವಿಶೇಷವಾಗಿರತಕ್ಕಂಥ ಎಲ್ಲರೂ ಆಡ್ತಾ ಇದ್ದಾರೆ, ಅವನ ಜೊತೆಗೆ ಕೃಷ್ಣನು ಎಲ್ಲರ ಜೊತೆಗೆ ಆಡ್ತಾ ಇದ್ದಾನೆ. ಅದರಲ್ಲಿ ಕೃಷ್ಣ ಒಮ್ಮೆ ಎರಡು ಸಲ ಹೀಗೆ ತೋರಿದ್ದು, ಏನು ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿದ್ದು, ಒಮ್ಮೆ ತಾಯಿಯ ಮಡಿಲಲ್ಲಿ ಮಲಗಿದ್ದಾನೆ, ಹಾಲನ್ನ ಕೊಟ್ಟಿದ್ದಾಳೆ, ಹಾಲನ್ನ ಕೊಡದ ಮೇಲೆ ನಿದ್ದೆ ಬರ್ತಾ ಇದೆ ಅಂತ ಆಕಳಿಸಿದಾಗ ನೋಡುತ್ತಾಳೆ ಬಾಯಲ್ಲೇ ಬ್ರಹ್ಮಾಂಡ ತೋರುತ್ತಾ ಇದೆ. ವಿಶೇಷವಾಗಿರತಕ್ಕಂಥ ದೇವರ ಮುಖದಲ್ಲೇ ಬ್ರಹ್ಮಾಂಡ ಎಲ್ಲ ಕಾಣುತ್ತಾ ಇದೆ, ಆಶ್ಚರ್ಯ ಪಡುತ್ತಾಳೆ. ಅದರೊಳಗೆ ಎಲ್ಲ ಬ್ರಹ್ಮಾಂಡ, ಅದರೊಳಗೆ ತಮ್ಮ ವಿಶೇಷವಾದ ನಂದಗೋಕುಲ, ಅಲ್ಲಿ ತಾನು ಕೃಷ್ಣ ಎಲ್ಲ ಕಾಣಿಸ್ತಾ ಇದ್ದಾರೆ. ನೋಡುತ್ತಾಳೆ ಒಂದೇ ಕ್ಷಣ, ಇವ ಬೇರೇನೆ, ಇದು ನನ್ನ ಮಗು ಅಲ್ಲ ಅಂತ ಬರ್ತಾ ಇದೆ. ಅಷ್ಟರೊಳಗೆ ಬಾಯಿ ಮುಚ್ಚಿದ, ಜ್ಞಾನ ಹೋಯಿತು ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ತಾಯಿಗೆ ಮಧ್ಯೆ 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 ತಾನು ಯಾರು ಎಂಬ ಪರಿಚಯವನ್ನ ಕೃಷ್ಣ ಮಾಡಿಕೊಡ್ತಾ ಬರ್ತಾ ಇದ್ದಾನೆ. ಅಷ್ಟರೊಳಗೆ ಗರ್ಗಾಚಾರ್ಯರು ಬರ್ತಾ ಇದ್ದಾರೆ, ವಸುದೇವ ಕಳಿಸ್ತಾ ಇದ್ದಾನೆ, ನನ್ನ ಮಗ ಅಲ್ಲಿದ್ದಾನೆ, ಅವನಿಗೆ ಈ ಕಂಸ ತೊಂದರೆ ಕೊಡಬಾರದು, ಆದ್ದರಿಂದ ನೀವು ಹೋಗಿ ಗುಟ್ಟಾಗಿ ನಾಮಕರಣ ಮಾಡಬೇಕು, ಸಂಸ್ಕಾರಗಳನ್ನು ಮಾಡಲೇಬೇಕು, ಆದರೆ ಹೆಚ್ಚಿಗೆ ವಿಜೃಂಭಣೆಯಿಂದ ಮಾಡಿದರೆ ಅದು ಕಂಸನಿಗೆ ಗೊತ್ತಾಗುತ್ತೆ, ಅದ ಕಾರಣ ಗುಟ್ಟಾಗಿ ನನ್ನ ಮಗನಿಗೆ ನಾಮಕರಣ ಮಾಡಬೇಕು ಅಂದಾಗ ವಿಶೇಷವಾಗಿ ಗರ್ಗಾಚಾರ್ಯರು ಬಂದರು. ನಂದಗೋಪ ವಿಶೇಷ ಅವರಿಗೆ ಸತ್ಕಾರಗಳನ್ನು ಮಾಡಿ ಆಜ್ಞೆಯನ್ನು ಪಾಲನೆ ಮಾಡಿದ, ಇಬ್ಬರಿಗೂ ಒಳ್ಳೆ ಹೆಸರನ್ನ ಇಡುತ್ತಾ ಇದ್ದಾರೆ. ದೊಡ್ಡವನಿಗೆ ರಾಮ ಅಂತಿಟ್ರು, ಯಾಕೆ ಅಂದರೆ ಎಲ್ಲರಿಗೂ ಒಳ್ಳೆ ರಮಣ ಅಂದ್ರೆ ಸಂತೋಷವನ್ನ ಕೊಡುತ್ತಾನೆ. ಮೊದಲು ತಾಯಿಗೆ ಕೊಟ್ಟ, ಆರು ಜನ ಮಕ್ಕಳು ಸತ್ತು ಹೋದರೆ ಏಳನೆಯವ ಬದುಕಿ ಸಂತೋಷ ಕೊಟ್ಟ, ಆದ್ದರಿಂದ ರಾಮ ರಮಯತೀತಿ ರಾಮ. ತದನಂತರ ಎಲ್ಲರಿಗೂ ಕೂಡ ಸಂತೋಷ ಕೊಡುತ್ತಾನೆ. ಹೇಗೆ ಶೇಷದೇವರೇ ಬಂದದ್ದು, ಆದರೆ ಜೀವರಾಶಿಗೆ ತತ್ವಜ್ಞಾನದ ನಿಶ್ಚಯವನ್ನ ಪೂರ್ಣವಾಗಿ ಕೊಡೋದೇ ಶೇಷದೇವರು. ಆದ್ದರಿಂದ ಇವನಿಗೆ ರಾಮ ಅಂತ ಹೆಸರಿಟ್ಟರು. ಅಷ್ಟೇ ಅಲ್ಲ, ಬಲಿಷ್ಠನಾದ್ದರಿಂದ ಅದಕ್ಕೆ ಬಲರಾಮ ಅಂತಲೂ ಹೆಸರಾಯಿತು. ಇನ್ನು ಇವನಿಗೇನು ಹೆಸರಿಡೋಣ ಅಂತ ನೋಡುತ್ತಾರೆ, ನಿನ್ನ ಈ ಮಗನಿಗೆ ಎಲ್ಲಾ ಹೆಸರು ಅವನದ್ದೇ ಆಗಿದೆ, ಯಾವ ಹೆಸರಿಡೋಣ ಇವನಿಗೆ ಅಂತ ಗರ್ಗಾಚಾರ್ಯರು ಆ ನಾಮಕರಣ ಮಾಡುವ ಕಾಲಕ್ಕೇನೆ ನಂದಗೋಪನಿಗೆ ನಿನ್ನ ಮಗ ಬೇರೇನೆ ಎಂಬ ಉಪದೇಶವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ದೇವರೇ ನಮ್ಮ ಕೈಗೆ ಸಿಕ್ಕಿದ್ರೂ ಕೂಡ ದೇವರ ಪರಿಚಯ ನಮಗಾಗಲ್ಲ, ಗುರುಗಳೇ ಮಾಡಿಕೊಡಬೇಕಾಗುತ್ತೆ. ಗರ್ಗಾಚಾರ್ಯರು ಬಂದ್ರು, ನಿನ್ನ ಮಗ ಯಾರು ಅಲ್ಲ, ಸಾಮಾನ್ಯರಂತೆ ತಿಳಿಯಬೇಡ, ಇವ ಮಹಾನುಭಾವ ಅಂತ ತಿಳಿಸಿಕೊಟ್ಟದ್ದೇ ಗರ್ಗಾಚಾರ್ಯರು. ಎಲ್ಲಾ ಹೆಸರುಗಳು ಇವನದ್ದೇನಯ್ಯ, ಯಾವ ಹೆಸರಿಡೋಣ, ಅದಕ್ಕೆ ಕೃಷ್ಣ ಅಂತ ಹೆಸರಿಡುತ್ತಾ ಇದ್ದಾರೆ. ಯಾಕೆ ಇವನು ಬಂದದ್ದೇ ಆ ಕೆಲಸಕ್ಕೆ, ಎಲ್ಲರನ್ನ ಸೆಳೆದು, ಅವರ ಮನಸ್ಸನ್ನ ಸೆಳೆದು, ಪಾಪಗಳನ್ನ ಸೆಳೆದು, ಪದಾರ್ಥಗಳನ್ನ ಸೆಳೆದು, ಅವರನ್ನೇ ತನ್ನ ಹತ್ತಿರ ಸೆಳೆದು ಹತ್ತಿರವೇ ಇಟ್ಟುಕೊಳ್ಳಿಕ್ಕೆ ಕೃಷ್ಣ ಬಂದದ್ದಾದ್ದರಿಂದ ಶ್ರೀಕೃಷ್ಣ ಅಂತ ಅವನಿಗೆ ನಾಮಕರಣವನ್ನು ಮಾಡುತ್ತಾ ಇದ್ದಾರೆ. ಆದರೆ ಶ್ರೀನಿವಾಸ ಕಲ್ಯಾಣದಲ್ಲಿ ಆತನೇ ಹೇಳಿಕೊಳ್ತಾನೆ, ಕೃಷ್ಣ ಪಕ್ಷೇ ಜನಿರ್ಮಮ, ನಾನು ಕೃಷ್ಣ ಪಕ್ಷದಲ್ಲಿ ಹುಟ್ಟಿದೆ, ರಾತ್ರಿ ಹುಟ್ಟಿದೆ, ಅಷ್ಟಮಿ ರಾತ್ರಿ, ಅದು ಕಪ್ಪೆ, ಕೃಷ್ಣ ಪಕ್ಷ ಕಪ್ಪೆ, ಹಾಗೆ ನಮ್ಮ ಅಮ್ಮ ಆಕೇನು ಕಪ್ಪೆ ಅಂತಾನೆ. ಅಮ್ಮ ಅಪ್ಪಂದ್ರು ಇಬ್ರು, ಅದರಲ್ಲಿ ದೇವಕಿ ವಸುದೇವರಲ್ಲಿ ವಸುದೇವ ಚೂರು ಕೆಂಪು, ನಮ್ಮಮ್ಮ ಕಪ್ಪು ಅಂತ ಹೇಳುತ್ತಾರೆ. ಯಾಕೆಂದ್ರೆ ನಮ್ಮ ಅಪ್ಪನ ಬಣ್ಣ ಬಲರಾಮನಿಗೆ ಬಂತು, ನಮ್ಮ ಅಮ್ಮನ ಬಣ್ಣ ಮಾತೃವರ್ಣಶ್ಚ ಅಂತ ಹೇಳುತ್ತಾನೆ. ನಮ್ಮ ಅಮ್ಮನ ಬಣ್ಣ ನನಗೆ ಬಂತು ಕಪ್ಪು, ಆದ್ದರಿಂದ ನಾನು ಕೃಷ್ಣ ಅಂತ ಕರೀತಾರೆ. ಕಪ್ಪು ಅಂದ್ರೆ ಕೆಂಡ ತೊಡಗ ಕಪ್ಪಲ್ಲ, ಅಂಗಾರ ಇರುತ್ತಲ್ಲ, ಆ ಥರ ಅಲ್ಲ. ನಮ್ಮ ಸ್ವಾಮಿ ಕಪ್ಪು ಮೇಘದ ಕಾಂತಿ ಎಂದೊಪ್ಪುವ ತಿಮ್ಮಪ್ಪ ಅಂತ ಹೇಳ್ತಾರೆ. ನೀಲಿ ಬಣ್ಣ, ಅದ್ಭುತವಾದ ಸೌಂದರ್ಯ ಮೂರ್ತಿ ಅಂತ ಸ್ವಾಮಿಗೆ ವಿಶೇಷವಾಗಿ ನಾಮಕರಣವನ್ನ ಮಾಡಿದ್ದಾರೆ. ನಾಮಕರಣವಾಯಿತು. ಇನ್ನ ಕೃಷ್ಣ ತನ್ನ ಚರ್ಯಗಳನ್ನ ಶುರು ಮಾಡುತ್ತಾ ಇದ್ದಾನೆ. ತೋರಿದ ಅಲ್ಲ, ನಮ್ಮ ಮಕ್ಕಳು ಕೂಡ ಹಾಗೇ ಆಡುತ್ತಾರಲ್ಲ, ಕೃಷ್ಣನದ್ದು ಯಾಕೆ ಕೇಳಬೇಕು ಅಂದರೆ ಕೃಷ್ಣ ತೋರಿದ, ನಾನು ನಿಮ್ಮೆಲ್ಲರ ಮಕ್ಕಳಲ್ಲಿ ಒಳಗಿದ್ದು ಹೀಗೆ ಆಡಿದರೆ ನಿಮ್ಮ ಮಕ್ಕಳು ಆಡುತ್ತಾರೆ, ನಾನು ಬಿಂಬ ನೀವೆಲ್ಲರೂ ಪ್ರತಿಬಿಂಬರು ಅಂತ ತೋರಿಕೊಳ್ಳಿಕ್ಕೆ ತನ್ನ ಚರ್ಯವನ್ನ ತೋರ್ತಾ ಬರ್ತಾ ಇದ್ದಾನೆ. ಅದು ಚಿಕ್ಕ ಮಕ್ಕಳಾಗಿದ್ದಾಗ, ಇನ್ನ ಕಾಲಿನ ಯಾವ ಚರ್ಯ ಹೆಚ್ಚು ಶುರು ಆಗದೇ ಇರುವಾಗ ಕೈಗೆ ಮಕ್ಕಳಿಗೆ ಬಲ ಜಾಸ್ತಿ, ಕೈಯನ್ನು ಜೋರಾಗಿ ಬೀಸೋದೆಲ್ಲ ಮಾಡ್ತಾ ಇರ್ತಾರೆ. ತಂದೆ ತಾಯಿ ಕೂಡ ಆ ಮಕ್ಕಳನ್ನ ಕೈ ಜೋರಾಗಿ ತಟ್ಟಪ್ಪ ಅಂತ ಹೇಳಿದರೆ ಅವರು ಜೋರಾಗಿ ಕೈ ಬೀಸೋದು ಮಾಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಎಲ್ಲಾ ಗೋಪಿಕಾ ಸ್ತ್ರೀಯರ ಮಧ್ಯೆ ಕೃಷ್ಣ ಇದ್ದಾನೆ. ಅವನ ಕೈಯನ್ನ ಜೋರಾಗಿ ತಟ್ಟುವುದು ಮೊದಲಾದ ಎಲ್ಲ ಅವರೇ ಹತ್ತಿರ ಇದ್ದು ಮಾಡು ಮಾಡು ಅಂದ್ರೆ ಮಾಡುತ್ತಾ ಇದ್ದಾನೆ. ದೇವತೆಗಳೆಲ್ಲ ನೋಡ್ತಾ ಇದ್ದಾರಂತೆ. ಜಗತ್ತನ್ನೇ ನಡೆಸುವಂತಹ ಸ್ವಾಮಿ ಇವರ ಕೈಗೆ ಸಿಕ್ಕಾಕೊಟ್ಟಿದ್ದಾನೆ. ಅವರು ಏನು ಹೇಳಿದ್ರೆ ಅದು ಮಾಡುತ್ತಾ ಇದ್ದಾನೆ. ಇವರೆಂಥ ಭಾಗ್ಯವಂತರು ಅಂತ ಯಾಕೆ, ಏನಂಥ ಭಾಗ್ಯ ಅಂದ್ರೆ ಹೇಳುತ್ತಾರೆ ಶುಕ ಮಹರ್ಷಿಗಳು ಹೇಳುತ್ತಾರೆ, ವಿನಿದ್ರಾಹ ವಾಯುಭೋಜನಾಹ, ನಾವೆಲ್ಲ ಸಾವಿರಾರು ವರ್ಷಗಳ ಕಾಲ ಅನ್ನ ನೀರು ಬಿಟ್ಟು ನಿದ್ದೆಯನ್ನ ಬಿಟ್ಟು ಇವನಿಗಾಗಿ ತಪಸ್ಸನ್ನ ಮಾಡಿದರೆ ಒಂದು ಸಲ ಸ್ವಲ್ಪ ಹೊತ್ತು ಕ್ಷಣಕಾಲ ಕಾಣಿಸಿ ಅದೃಶ್ಯನಾಗಿ ಬಿಡ್ತಾನೆ, ಮತ್ತು ಕಾಣಿಸೋದೇ ಇಲ್ಲ. ಅಂಥ ಸ್ವಾಮಿ ಸದಾ ಇಲ್ಲಿ ಅವರ ಕೈಗೆ ಸಿಕ್ಕಿದ್ದಾನೆ ಅಂದ್ರೆ ಇವರೆಂಥ ಭಾಗ್ಯವಂತರು. ಆ ರೀತಿಯಾಗಿ ದೇವತೆಗಳೆಲ್ಲ ನೋಡುತ್ತಾ ಇದ್ದಾರೆ. ಇನ್ನ ಸ್ವಾಮಿ ದೋಗಾಡ್ಲಿಕ್ಕೆ ಶುರು ಮಾಡುತ್ತಾ ಇದ್ದಾನೆ. ಕಾಲಿಂದ ದೋಗಾಟ ಶುರು ಆಗಿದೆ. ಮನೆಯಲ್ಲಿ ಹುಡುಗರಿಗೆ ದೋಗಾಟ ಶುರು ಆಗಿಲ್ವ ಪರವಾಗಿಲ್ಲ, ದೋಗಾಟ ಶುರು ಆಯಿತಾ ಮಾಡೋದೇನು, ಎಲ್ಲಾ ಪಾತ್ರೆಗಳನ್ನ ಎಲ್ಲವನ್ನ ತೆಗೆದು ಮೇಲೆ ಇಟ್ಟುಕೋಬೇಕು, ಕೆಳಗೆ ಯಾವುದು ಇಡ್ಲಿಕ್ಕಿಲ್ಲ, ಎಲ್ಲಾ ತೆಗೆದು ಒಡೆದು ಬಡದು ಎಲ್ಲ ಮಾಡ್ತಾ ಇರ್ತಾರೆ. ಅವರೇ ಹಾಗ್ ಮಾಡಿದ್ರೆ ಇವನಿಗೆ ಕಮ್ಮಿಯ, ಎಲ್ಲ ತೆಗಿತಾನೆ, ಬಡಿತಾನೆ, ಬಿಸಾಡುತ್ತಾನೆ, ಎಲ್ಲಾ ಮಾಡುತ್ತಾ ಇದ್ದಾನೆ. ಬಂದದ್ದೇ ಅದಕ್ಕೆ, ತನ್ನ ಚರ್ಯಗಳಿಂದ ಎಲ್ಲರ ಮನಸ್ಸಲ್ಲಿ ಮುದ್ರೆ ಹಾಕ್ಲಿಕ್ಕೆ ಬಂದವನೇ ಇವ. ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದ್ರು ಅಂತಿದ್ರೆ ಸಾಮಾನ್ಯವಾಗಿ ಒಬ್ಬ ಮಹಾ ಗಲಾಟೆ ಮಾಡುವನಿರ್ತಾನೆ, ಇನ್ನೊಬ್ಬ ಸಾಮಾನ್ಯವಾಗಿ ಬಹಳ ಗಂಭೀರದವ ಇರ್ತಾನೆ. ಇಬ್ಬರು ಅಣ್ಣ ತಮ್ಮಂದರಲ್ಲಿ ತಂದೆ ತಾಯಿಗಳು ನೆನೆಸಿಕೊಳ್ತಾರೆ ದೊಡ್ಡವರಾದ ಮೇಲೆ. ಈ ಗಂಭೀರವಾಗಿದ್ದವರನ್ನ ಹೆಚ್ಚು ನೆನೆಯಲ್ಲ ಯಾರು ಕೂಡ, ಈ ಗಲಾಟೆ ಮಾಡಿದವರನ್ನೇ ನೆನೆಸ್ಕೊಳ್ತಾರೆ. ಹೀಗ್ ಮಾಡ್ತಾ ಇದ್ದ ಹಾಗ್ ಮಾಡ್ತಾ ಇದ್ದ ಅಂದ್ರೆ ನೆನೆಸ್ಕೊಳ್ತಾ ಇರ್ತಾರೆ. ಹಾಗೆ ಕೃಷ್ಣ ಎಲ್ಲರ ಜೊತೆಗೆ ಆಟ ಆಡಿ ಆಡಿ ಮನಸ್ಸಲ್ಲಿ ಮುದ್ರೆ ಹಾಕ್ತಾ ಇದ್ದಾನೆ. ಅದೇ ತರ ದೋಗಾಡ್ಲಿಕ್ಕೆ ಹೋದವ ಮನೆ ಅಂಗಳದ ಮುಂದೆ ಎಲ್ಲ ಅದು ಹಳ್ಳಿ, ಸೆಗಣಿಯಿಂದ ಸಾರಿಸಿ ನೀರೆಲ್ಲ ಹಾಕಿರ್ತಾರೆ, ಕೊಚ್ಚೆ ಇದ್ದಂಗಿದೆ, ಎಲ್ಲ ಕಡೆ ಹಾಗೆ ಇದೆ ಹಳ್ಳಿಯಲ್ಲಿ. ಮನೆ ಮುಂದಕ್ಕೆ ಅಂಗಳದಲ್ಲಿ ಆಡತಾ ಇದ್ದಾನೆ, ಮೈ ತುಂಬಾ ಕೆಸರಾಗಿದೆ. ಸುಮ್ಮನೆ ಇರ್ತಾನ, ಅಲ್ಲೇ ಉರುಳಾಡಿ ಬಂದವ, ಮುಖಕ್ಕೂ ಮೈಗೂ ಕೆಸರಾಗಿದೆ. ಹಾಗೇ ಅಮ್ಮನ ಹತ್ರ ಬಂದು ಅಪ್ಪಿಕೊಳ್ಳಿಕ್ ಬರ್ತಾನೆ. ಏ ನಿಲ್ಲು ಅಂತ ಹೇಳಿ ಒಂದು ಕೊಡ ನೀರ್ ಹಾಕಿ ಒರೆಸಿ ಹತ್ರ ಕರ್ಕೋಬಹುದಲ್ಲ, ಇಲ್ಲ ಆ ಕೆಸರು ಸಹಿತ ಕೃಷ್ಣನನ್ನ ಅಪ್ಪಿಕೊಡ್ತಾ ಇದ್ದಾಳಂತೆ. ಅದು ನೋಡಿ ದೇವತೆಗಳೆಲ್ಲ ಆಶ್ಚರ್ಯ ಪಡ್ತಾ ಇದ್ದಾರೆ. ಅಯ್ಯ ಇದು ಭಕ್ತಿ, ಒಳಗೆ ಮಗ ಅಂತ ಅಭಿಮಾನದ ಜೊತೆಗೆ ಭಕ್ತಿಯೂ ಉಕ್ಕಿ ಹರಿತಾ ಇದೆ, ಅದು ಭಗವಂತನೇ ಕೊಟ್ಟದ್ದು ಅಂತ ಹೇಳುತ್ತಾರೆ. ಅದಕ್ಕೆ ದಾಸರು ಹೇಳುತ್ತಾರೆ, ದೇವ ನಿನ್ನಯ ಭಕುತಿ ಕಂಡರೆ ಬಾರದು ಕಲಿತರೆ ಬಾರದು, ಪುರಂದರ ವಿಠಲ ನಿನ್ನ ದಯವಾಗ ನನಗ. ಆ ಸ್ವಾಮಿಯೇ ಅವರಿಗೆ ಮಗ ಎಂಬ ಅಭಿಮಾನ ಕೊಡತಾ ಇದ್ದಾನೆ ಒಂದು ಕಡೆ, ಇನ್ನೊಂದು ಕಡೆ ಭಕ್ತಿಯನ್ನೂ ಕೊಡತಾ ಇದ್ದಾನೆ. ನಂತರ ಯಾಕೆ ಅನ್ನ ಕೇಳುತ್ತಾರೆ ಮುಂದೆ. ಯಾರಿವರಿಬ್ಬರು, ನಂದಗೋಪ ಯಶೋಧಾದೇವಿ, ಈ ಕೃಷ್ಣನನ್ನ ಇಷ್ಟು ಅಭಿಮಾನ ಪಟ್ಟು ನೋಡ್ತಾ ಇದ್ದಾರಲ್ಲ ಅಂದ್ರೆ ಹೇಳುತ್ತಾರೆ, ವಸುಗಳಲ್ಲಿ ದ್ರೋಣ ಎಂಬ ಮಹಾನುಭಾವ, ತನ್ನ ಹೆಂಡತಿ ಧರ ಎಂಬ ಹೆಂಡತಿ ದೇವಿ ಹೆಂಡತಿ ಸಹಿತವಾಗಿ ಬಂದಿದ್ದಾನೆ. ಬರುವ ಕಾಲಕ್ಕೆ ಬ್ರಹ್ಮದೇವರು ಆಜ್ಞಾ ಮಾಡಿದರೆ ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಅಂತ ಇಬ್ಬರು ಕೂಡ ಮಾಡ್ತಾ ಇದ್ದಾರೆ. ನಮಗೆ ಆ ಸ್ವಾಮಿ ನಮ್ಮ ಕೈಗೆ ಸಿಕ್ಕಾಗ ವಿಶೇಷವಾದ ಭಕ್ತಿ ಅವನಲ್ಲಿ ನಮಗೆ ಬರಬೇಕು ಅಂದರೆ ಬ್ರಹ್ಮದೇವರು ತಥಾಸ್ತು ಅಂತ ಆಶೀರ್ವಾದ ಮಾಡುತ್ತಾರೆ. ಅವರೇ ಬಂದದ್ದಯ್ಯ, ಅದಕ್ಕೆ ಸ್ವಾಮಿಯವರ ಕೈಗೆ ಸಿಕ್ಕು ಇಷ್ಟು ಆಟ ಆಡುತ್ತಾ ಇದ್ದಾನೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.